श्रुतम् इति त्वचा स्पृष्टम् इति मनसा ध्यातम् यद्यपानेन अभ्यपानितम् यदि कृष्णेन विशिष्टम् असगोहमिति ಸಂಯುಕ್ತತಾ. ಮುಂದೇನು ಮಾಡಿದ ಪರಮಾತ್ಮ ಅಂದರೆ ಶ್ರೀ ಇಷ್ಟೇ ದೇಹವನ್ನು ಕೊಟ್ಟಾದ ಮೇಲೆ ದೇವತಾನಾಂ ಪ್ರವೇಶಾತ್ತು ಪೂರ್ವಮೇವ ಜನಾರ್ದನ ಇತ್ಥಮೈಕ್ಷತ ದೇವೇಶು ಬ್ರಹ್ಮಾದ್ಯ ಯದಿ ಮಾಂ ವಿನಾ ಕ್ರಿಯಾದಿಷು ಸಮರ್ಥಾಶ್ಯುಃ ನಮೇ ವಿಷ್ಣುಭಿಧಾ ಭವೇತ್. ದೇವತಾನಾಂ ಪ್ರವೇಶಾತ್ತು ಪೂರ್ವಮೇವ ಜನಾರ್ದನ. ದೇವತೆಗಳು ಆ ರೀತಿ ತಮ್ಮ ತಮ್ಮ ಚಕ್ಷುರುಸ್ಸು ಮೊದಲಾದ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡೋಕ್ಕಿಂತ ಮುಂಚಿತವಾಗಿಯೇ ಜನಾರ್ದನ ಜನಾರ್ದನನು ಇತ್ಥಮೈಕ್ಷತ ಈ ರೀತಿಯಾಗಿ ಆಲೋಚನೆ ಮಾಡಿದ. ದೇವೇಶೋ ಬ್ರಹ್ಮ ದೇವೇಶನಾದ ವಿಷ್ಣು ಏನಂತ ಮಾಡಿದ ಚಿಂತನೆ ಅಂದರೆ, ಬ್ರಹ್ಮಾದ್ಯ ಯದಿ ಮಾಂ ವಿನಾ ಕ್ರಿಯಾದಿಷು ಸಮರ್ಥ ಸ್ಯುಹು ನಮೇ ವಿಷ್ಣುಭಿಧಾ ಭವೇತ್. ಬ್ರಹ್ಮಾದಿ ದೇವತೆಗಳೆಲ್ಲ ನನ್ನ ಸಹಕಾರ ಇಲ್ಲದೆ ಅನುಗ್ರಹ ಇಲ್ಲದೇನೆ ಕ್ರಿಯಾದಿಷು ತಮ್ಮ ತಮ್ಮ ಕಾರ್ಯಗಳಲ್ಲಿ ಸಮರ್ಥ ಯದಿಷ್ಯುಃ ಸಮರ್ಥರಾಗೋದಾದರೆ ನಮೇ ವಿಷ್ಣುಭಿಧಾ ಭವೇತ್. ನನ್ನ ಹೆಸರು ವಿಷ್ಣು ಅಂತ ಆಗೋದೇ ಇಲ್ಲ ಅಂದರೆ ಅವರಿಗೆ ಸಾಮರ್ಥ್ಯ ಇಲ್ಲ. ವಿಷ್ಣು ಅಂದರೆ ವಿಷ್ಣುಗುರು ವ್ಯಾಪ್ತ, ನಾನು ಸರ್ವತ್ರ ವ್ಯಾಪ್ತರಾಗಿದ್ದರೆ ಮಾತ್ರ ಅವರಿಗೆ ಕಾರ್ಯ ಮಾಡೋಕ್ಕೆ ಸಾಧ್ಯ ಆಗೋದು ಅವರಿಗೆ. ಅದೇ ನಾನು ವಿಷ್ಣು ಅಂತ ಹೆಸರಿದ್ರೆ ಅದಕ್ಕೋಸ್ಕರವಾಗಿ ಸರ್ವಚೇಷ್ಟ ಇತೃತ್ವಾಚ್ಯ ವಿಶಿಷ್ಟ ಬಲತಸ್ತಥಾ ವಿಷ್ಣುರತ್ಯಭಿಧಾ ಅರ್ಥ ಹೇಳ್ತಾರೆ. ವಿಷ್ಣು ಅಂತ ಹೆಸರಿಗೆ ಅರ್ಥ ಏನು ಅಂದರೆ ಸರ್ವಚೇಷ್ಟ ಇತೃತ್ವಾಚ್ಯ, ಸರ್ವ ಚೇಷ್ಟ ಇತೃತ್ವಾಚ್ಯ ಎಲ್ಲವನ್ನೂ ಕೂಡ ಚೇಷ್ಟೆ ಮಾಡಿಸೋದು ಅಂದ್ರೇನು ಆಯಾ ಆಕ್ಟಿವೇಟ್ ಮಾಡೋದು ಎಲ್ಲ ವ್ಯಕ್ತಿ ಎಲ್ಲ ವಸ್ತುಗಳನ್ನು ಎಲ್ಲ ದೇವತೆಗಳನ್ನು ಸಹ ನಾನು ಅವರವರ ಕಾರ್ಯದಲ್ಲಿ ಪ್ರವರ್ತಿಸುವಂತೆ ಮಾಡ್ತಕ್ಕಂಥ ಕಾರಣದಿಂದಾಗಿ ವಿಷ್ಣು ಎನಿಸಿದ್ದೇನೆ. ಇನ್ನೊಂದು ಕಾರಣ ವಿಶಿಷ್ಟ ಬಲದಸ್ತಥ, ವಿಶಿಷ್ಟವಾದ ಬಲವನ್ನು ಹೊಂದಿರೋದ್ರಿಂದ ಕೂಡ ನಾನು ವಿಷ್ಣು ಅಂತ ಹೆಸರು. ವಿಷ್ಣು ಅಭಿ ವಿಷ್ಣು ರೀತ್ಯಭಿದ ಇದೆಲ್ಲ ವಿಷ್ಣು ಸಹಸ್ರ ನಮಗೆ ಭಾಷ್ಯ ಇದೆ. ವಿಶ್ವಂ ವಿಷ್ಣು ಆಚಾರ್ಯ ಭಾಷ್ಯರಾಗ ಅದೇ ಮಹ್ಯಂ ಸಾನ ಯುಕ್ತಾದಿ ಓಕಸಾಂ. ಈ ಒಂದು ಸಾಮರ್ಥ್ಯ ದೇವತೆಗಳಿಗೆ ಯಾರಿಗೂ ಇಲ್ಲ ಬೇರೆ ದೇವತೆಗಳಿಗೆ. ಸ್ವತಂತ್ರತ್ವೇ ತತಸ್ಸರ್ವೇ ಮಧ್ವಶಾ ಏವ ನಾಣ್ಯಥಾ ಸ್ವತಂತ್ರತ್ವೇ ಸ್ವತಂತ್ರತ್ವದಲ್ಲಿರೋದ್ರಿಂದ ತೇ ಸರ್ವೇ ಅವರೆಲ್ಲರೂ ಕೂಡ ಮಧ್ವಶಾ ಏವ ನನ್ನ ಅಧೀನರಾಗಿಯೇ ಇದ್ದಾರೆ. ನಾ ಅನ್ಯಥ ಬೇರೆ ರೀತಿಯಲ್ಲಿ ಸಾಧ್ಯ ಇಲ್ಲ ಅವರಿಗೆ. ತಸ್ಮಾದೇಶಾಂ ಪ್ರವೃತ್ತ್ಯರ್ಥಂ ಪ್ರವೇಕ್ಷೇ ಸಹ ವಾಯುನಾ. ಆದ್ದರಿಂದ ಇವರೆಲ್ಲರ ಪ್ರವೃತ್ತಿಗೋಸ್ಕರವಾಗಿ ನಾನು ಇವರೊಳಗೆ ಪ್ರವೇಶ ಮಾಡ್ತೇನೆ. ಅದೇ ಯೋಂತಃ ಪ್ರವೇಶ ಅನ್ನೋದಕ್ಕೆ ಅರ್ಥ ಇದೆ. ಅದು ಧ್ರುವ ಇದನ್ನು ಅನುಸಂಧಾನ ಮಾಡಿ ಹೇಳಿದ್ದೆ. ಪ್ರವೇಕ್ಷೆ ಸಹ ವಾಯುನ ವಾಯುದೇವರೊಂದಿಗೆ ನಾನು ಪ್ರವೇಶ ಮಾಡ್ತೇನೆ. ಸೊ ವಾಯುದೇವರು ಸರ್ವತ್ರ ಇರಬೇಕು. ಸ್ವಾಮಿನ್ ಸರ್ವಾಂತರ ಆತ್ಮನ್ ಕಂಡ ದೃಷ್ಟ ಅಂತ ಉಳಿ ಶ್ಲೋಕದ ಅರ್ಥ ಸ್ಪಷ್ಟ ಅಂತ ಹೇಳಿಲ್ಲ. ಏನಂತ ಹೇಳಿದ, ಸ ಈಕ್ಷತ ಯದಿ ವಾಚ ಅಭಿವ್ಯಾಹೃತಂ ಯದಿ ಪ್ರಾಣೇನ ಅಭಿಪ್ರಾಣಿತಂ. ನಾನು ಮಾತಾದಕ್ಕೆ ಯೋ ಅಂತಃ ಪ್ರವೇಶ ಮಮ ವಾಚ ಮಿಮಾಂ ಪ್ರಸುಪ್ತ. ಮೊದಲು ವಾಚ ಅಂತಾನೆ ಬಂದಿರೋದಿಲ್ಲ, ಇಟ್ಕೊಂಡೆ ಧ್ರುವ ಹೇಳ್ತಿರೋ. ಯದಿ ಸ ಈಕ್ಷತ ಯದಿ ವಾಚ ಅಭಿವ್ಯಾಹೃತಂ, ನಾನು ಮಾತಲ್ಲಿ ನಿಂತು ಮಾತಾಡಿಸ್ತೇವೆ ಅವ್ರು ಮಾತಾಡ್ತಾನೆ. ಅದೇ ಸ್ಪೀಕರ್ ತಾನೇ ಮಾತಾಡುತ್ತಾ, ಮಾತಾಡಿದ್ರೆ ಹೊರಗೆ ಹಾಕುತ್ತಷ್ಟೇ. ನಾನು ಮಾತಾಡಿಸ್ಬೇಕು. ಅಭಿಪ್ರಾಣೇನ ಪ್ರಾಣಿತಂ, ನಾನು ಪ್ರಾಣಶಕ್ತಿ ಕೊಟ್ಟಾಗ ಅದಕ್ಕೆ ಪ್ರಾಣ ಉಸಿರಾಟ ಮಾಡೋಕೆ ಬರುತ್ತೆ. ಚಕ್ಷುಷಾ ದೃಷ್ಟಂ, ನಾನು ಕಣ್ಣಿಂದ ನೋಡಿದಾಗ ಅವನು ನೋಡ್ತಾನೆ. ಶ್ರೋತ್ರೇಣ ಶ್ರುತಂ, ಕಿವಿಯಿಂದ ಕೇಳಿದಾಗ ಕೇಳಿಸ್ತಾನೆ. ಅದಕ್ಕೇ ದೇವರು ಮಾಡಿ ಮಾಡಿಸುವ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕಾಗಿ ನಾನು ಪ್ರವೇಶ ಮಾಡ್ತೇನೆ ಅಂಥೇಳಿ. ನಾನು ಯಾರು ಅಂದರೆ ಕೋಹಂ, ಕಹ ಅಂದರೆ ಆನಂದಪೂರ್ಣ, ಕಹ ಅಂದರೆ ಏಕೋನೈಕಃ ಸಾಹ ಸವ ಕಹ ಕಿಂ ವಿಷ್ಣುಸಹಸ್ರ, ಅದು ವಿಷ್ಣುಸಹಸ್ರ ಪದನೆ. ಇದೆಲ್ಲ ಯಾತಕ್ಕೆ ಮಾಡ್ತೇನೆ, ಕೇವಲ ಆನಂದಪೂರ್ಣನೇ ಮಾಡ್ತೇನೆ ಹೊರತು ಯಾವುದೇ ಬೇರೆ ಪ್ರಯೋಜನಕ್ಕೋಸ್ಕರ ಮಾಡೋದಿಲ್ಲ. ಇದಿಷ್ಟು ದೇವರು ಮಾಡಿದ ವಿಚಾರ. ಸ ಈಕ್ಷತ ಕಥನ್ನು ಇದಂ ಇತ್ಯಾರಭ್ಯ ಕೋಹಮಿತ್ಯಂತಸ್ಯ ತಾತ್ಪರ್ಯಮಃ ದೇವತಾನಾಂ ಇತ್ಯಾದಿನಾ. ಈ ರೀತಿ ಯೋಚನೆ ಮಾಡಿದ ಪರಮಾತ್ಮ ಏನಂತ ಚಿಂತನೆ ಮಾಡ್ತಾನೆ, ಬ್ರಹ್ಮಾದ್ಯಾವಾಂ ವಿನಾ ಕ್ರಿಯಾಸು ನ ಸಮರ್ಥಾಃ ಶುಹು ಇತ್ಯಾದೌ ಯೋಜ್ಯಂ. ಬ್ರಹ್ಮಾದಿಗಳು ಮಾಂ ವಿನಾ ನನ್ನ ಹೊರತು ಅಂದರೆ ಅನುಗ್ರಹದ ಹೊರತು, ಕ್ರಿಯಾಸು ತಮ್ಮ ತಮ್ಮ ಕ್ರಿಯೆಗಳಲ್ಲಿ ನಾ ಸಮರ್ಥಾಃ ಸಮರ್ಥರಾಗಲಾರರು ಇತ್ಯಾದೌ ಯೋಜ್ಯ ಇತಿ ಮೊದಲಿ ಸೇರಿಸ್ಕೋಬೇಕು. ತೇನ ಕಥನ್ನು ಇದಂ ಮದೃತೆ ಸ್ಯಾದಿತ್ಯ ಆಕ್ಷೇಪ ಲಭ್ಯಾರ್ಥ ಉಕ್ತೋ ಹವ ಲಭ್ಯಾರ್ಥ ಉಕ್ತೋ ಹೋತಿ ಸ ಈಕ್ಷತ ಕತರೇಣ ಪ್ರಪದ್ಯ ಇತ್ಯಸ್ಯ ಅರ್ಥಾಃ. ತಸ್ಮಾದೇಶಾಂ ಪ್ರವೃತ್ತ್ಯರ್ಥಂ ಪ್ರವೇಕ್ಷೇ ಸಹ ವಾಯುನಾ. ಅದು ಕೊನೆಯ ಮಾತಿಗೆ, ಮೊದಲೇ ಮಾತಿಗೆ ಕೊನೆಗೆ ಅರ್ಥ ಹೇಳಿ. ತಸ್ಮಾದೇಶಾಂ ಪ್ರವೃತ್ತ್ಯರ್ಥಂ ಪ್ರವೇಕ್ಷೇ ಸಹ ವಾಯುನಾ. ಇವರೆಲ್ಲರ ಒಂದು ಸಕ್ರಿಯ ಕಾರ್ಯಕ್ಕೋಸ್ಕರವಾಗಿ ಕತರೇಣ ಪೂರ್ವಮುಖೇನ ಪೂರ್ಣ ಸುಖೇನ ವಾಯುನಾ ಸಹ ಇತ್ಯರ್ಥಂ ಅಭಿಪ್ರೇತ್ಯ ವಾಯುನ ಸಹ ಇತ್ಯುಕ್ತಂ. ವಿಷ್ಣು ಕೋಹಮಿತಿ, ವಾಯುದೇವರೊಂದಿಗೆ ನಾನು ಪ್ರವೇಶ ಮಾಡ್ತೇನೆ ಅಂತೇಳಿ ಪರಮಾತ್ಮ ಸಂಕಲ್ಪವನ್ನು ಮಾಡದ. ಯದಿ ವಾಚ ಅಭಿವ್ಯಾಹೃತಂ ಅಥ ಕೋಹಮಿತ್ಯಸ್ಯ ಅರ್ಥಃ ಬ್ರಹ್ಮಾದ್ಯಾಯಿತಿ ಬ್ರಹ್ಮಕರ್ತ ಆದ್ಯಪದೇನ ಕರಣಾನಿ ವಾಗಾದೀನಿ ಚೈತ್ಯೇತೆ ಮಾಂ ವಿನಾ ಕ್ರಿಯಾ ಜ್ಞಾನಾದಿಷು ಪ್ರಕಶ ಸಮರ್ಥಾಃ ಸ್ಯುಃ ತರ್ಹಿ ನಮೇ ವಿಷ್ಣುಭಿಧಾ ಭವೇದಿತಿ ತದುಪಪಾದನಂ ಸರ್ವೇಪಿ ಸರ್ವೇತಿ. ಷಕಾರೋ ಬಲಂ ಷಕಾರ ಪ್ರಾಣಃ ಆತ್ಮೇತಿ ಶ್ರುತೇರಿತಿ ಭಾವಃ. ವೀಷಾಣ ವಿಷ್ಣು ಅಂತಿದೆ, ವೀಷಾಣ ವಿಷ್ಣು ಅಂತಾಗೋದು. ವೀಷಾಣ ಉ ಇಷ್ಟು ಸೇರಿದರೆ ವಿಷ್ಣು ಅಂತಾಗುತ್ತೆ. ವಿ ಅಂದರೆ ವಿಶಿಷ್ಟವಾದ, ಷ ಅಂದರೆ ಬಲ, ಅದಕ್ಕೆ ವಿಶಿಷ್ಟ ಬಲ ಬಲವತ್ವತಃ ವಿಶಿಷ್ಟವಾದ ಬಲವನ್ನು ಹೊಂದಿರೋದ್ರಿಂದ ವಿಷ್ಣುವಿಗೆ ವಿಷ್ಣು ಅಂತ ಹೆಸರಿದೆ. ಇದಿಷ್ಟು ಅಲ್ಲಿ ಬಂದಿರೋ ಅರ್ಥ. ಇಲ್ಲ, ವಾಯುದೇವರ ಜೊತೆ ನಿಂತು ತಾನು ಮಾಡಿಸ್ತಾನೆ, ಮತ್ತೆ ಇಂತೂ ಮಾಡಿಸ್ತಾನೆ. ಉದಾಹರಣೆಗೆ ಯಾರೋ ಅಧಿಕಾರಿ ಕೆಲಸ ಮಾಡ್ಕೊಂಬಂತ ಕಳಿಸ್ತಾನೆ, ಅವನು ಹೋಗ್ತಾನೆ ಮಾಡ್ಕೊಂಬರ್ತಾನೆ, ಅಧಿಕಾರಿ ಜೊತೆಗೇನು ಹೋಗೋದಿಲ್ಲ. ಆದರೆ ದೇವ್ರು ಹಾಗಲ್ಲ, ಪ್ರತಿ ಕ್ಷಣದಲ್ಲಿ ಏನಾರಿರ್ತಾನೆ, ವಾಯುದೇವರೊಳಗಿರ್ತಾನೆ, ಮತ್ತೆ ವಾಯುದೇವರು ಯಾರೊಳಗೆ ಅವರೊಳಗಿರ್ತಾನೆ ಮತ್ತೆ. ಇದು ದೇವರ ವಿಶೇಷ ಮಹಿಮೆ ಇದು. ಅದಕ್ಕೆ ಸಕಾರಣಂ ಕಾರಣತಸ್ತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ದೇವರೆಲ್ಲದರಲ್ಲೂ ಕಾರಣ. ಇದು ದೇವ ವಿಶಿಷ್ಟವಾದ ಮಹಿಮೆ. ನಾರಾಯಣಾಮಲ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣ ವರೇಣ್ಯ. ಕಾರಣಗಳಿಗೂ ಕಾರಣ, ಮೊದಲ ಕಾರಣ ಪೂರ್ಣ ಕಾರಣ ಪ್ರತಿಯೊಂದಕ್ಕೂ ಕಾರಣ. ಆದ್ದರಿಂದ ವಾಯುದೇವರು ಪ್ರವೇಶ, ಆ ಮೂಲಕ ಎಲ್ಲರಲ್ಲೂ ಪ್ರವೇಶ, ಮತ್ತೆ ಅಲ್ಲಿಂದ ತಾನು ಮಾಡಿಸ್ತಾನೆ, ಮತ್ತೆ ಮಾಡಲ್ಪಡ ವಸ್ತುಗಳನ್ನು ತಾನಿದ್ದಾನೆ ಮತ್ತೆ. ಇದು ದೇವರ ವಿಶಿಷ್ಟವಾದ ಮಹಿಮೆ. ಆದ್ದರಿಂದ ದೇವರ ಸರ್ವೋತ್ತಮತ್ವಕ್ಕೆ ಸ್ವಾತಂತ್ರ್ಯಕ್ಕೆ ಅವೆಲ್ಲ ಹೆಚ್ಚು ಗಮಕವಾದ ವಸ್ತುಗಳು. ಯಾರು ಅದನ್ನ ಅಧಿಷ್ಠಾನ ತನಗೆ ಬೇಕಿಲ್ಲ, ಗೊತ್ತಾಯ್ತಿಲ್ಲ. ಈ ಅಧಿಷ್ಠಾನ ಇರಲಿಕ್ಕೆ ಬೇಕು ಅಷ್ಟೇ. ಈ ಅಧಿಷ್ಠಾನ ಇರೋದೇ ದೇವರಿದ್ರೆ ಇಲ್ಲವರು ನಾಶ ಆಗಿಬಿಡುತ್ತೆ ಎಲ್ಲ ಕೂಡ. ಸೊ ದೇವರಿಗೆ ಅಧಿಷ್ಠಾನ ಅಂತ ಬೇಕಿಲ್ಲ. ಅದಕ್ಕೆ ಸ್ವಯಂ ಮಹಿಮನೀತಿ ಹೋವಾಚ. ದೇವರು ಯಾರನ್ನು ಆಶ್ರಯಿಸಿದ್ದಾನೆಂದರೆ ತನ್ನನ್ನು ತಾನೇ ಆಶ್ರಯಿಸಿದ್ದಾನೆ. ದೇವರ ಅಧಿಷ್ಠಾನವನ್ನು ಬೇಡ, ಅಧಿಷ್ಠಾನ ಉಳಿಸ್ಬೇಕು ತಗೊಳ್ಳೋ ಪ್ರವೇಶ ಮಾಡ್ತಾನೆ ಅಷ್ಟೇ. ಅರ್ಥ ಆಯ್ತಾ? ಅಧಿಷ್ಠಾನ ಉಳಿಸ್ಬೇಕು, ಅಧಿಷ್ಠಾನಗಳು ಉಳಿಬೇಕು, ಜೀವರು ಉಳಿಬೇಕು ಅಂತೇಳಿ ಪ್ರವೇಶ ಮಾಡಿಸಿ ಅವರವರ ಕಾರ್ಯಗಳನ್ನು ಮಾಡಿಸಿ ಎಲ್ಲ ಮಾಡ್ತಾನೆ ಹೊರತು ಇದು ಯಾರು ಏನು ಡಿಪೆಂಡ್ ಆಗಿಲ್ಲ ಪರಮಾತ್ಮ. ಸ ಏತಮೇವ ಸೀಮಾನಂ ವಿದಾರ್ಯತಯ ವಿದಾರ್ಯ ಏತಯ ದ್ವಾರಾ ಪ್ರಾಪದ್ಯತ ಸೈಷಾ ವಿದೃತಿರ್ನಾಮ ದ್ವಾಹ ತದೇತನ್ನಾಂದನಂ ತಸ್ಯ ತ್ರಯ ಅನ್ನ ಅವಸಥಾಃ ತ್ರಯ ಸ್ವಪ್ನಾಃ ಅಯಂ ಆವಸಥೋ ಅಯಂ ಆವಸಥೋ ಅಯಂ ಆವಸಥಃ ಇತಿ. ಸ ಏತಂ ಏವಂ ಸೀಮಾನಂ ವಿದಾರ್ಯ ಏತಯ ದ್ವಾರಾ ಪ್ರಾಪದ್ಯತ. ಪರಮಾತ್ಮ ದೇಹದೊಳಗೆ ಸುಷುಮ್ನ ಮೂಲಕ ಪ್ರವೇಶ ಮಾಡಿದ. ಸೈಷಾ ವಿದೃತಿರ್ನಾಮ, ಅದಕ್ಕೆ ವಿದೃತಿ ಅಂತ ಕರೀತಾರೆ. ನಾಮ ದ್ವಾಹ ಅಂದರೆ ದ್ವಾರ. ತದೇತನ್ನಾಂದನಂ, ಇದಕ್ಕೆ ನಾಂದನ ಅಂತ ಇನ್ನೊಂದು ಹೆಸರಿದೆ. ತಸ್ಯ ತ್ರಯ ಆವಸಥಾಃ ತ್ರಯ ಸ್ವಪ್ನಾಃ, ಅದಕ್ಕೆ ಮೂರು ಭಾಗಗಳಿವೆ. ಅಯಂ ಆವಸತಃ ಅಯಂ ಆವಸತಃ ಅಯಂ ಆವಸತಃ ಇತಿ, ಅದಕ್ಕೆ ಅರ್ಥ ಹೇಳುತ್ತಾರೆ. ಇತಿ ಮತ್ವಾ ವಿರಿಂಚಸ್ಯ ಶರೀರಂ ಪ್ರವಿವೇಶಸಃ. ಈ ರೀತಿ ಚಿಂತನೆ ಮಾಡಿ ಪರಮಾತ್ಮ ಮೊದಲು ಬ್ರಹ್ಮದೇವರ ಶರೀರವನ್ನು ಪ್ರವೇಶ ಮಾಡಿದ. ಮೂರ್ಧನಿ ಮೂರ್ಧನ್ಯ ನಾಡ್ಯಾ ಪ್ರಥಮಂ ಬ್ರಹ್ಮವಾಯು ಸಮನ್ವಿತಃ. ಮೂರ್ಧನ್ಯ ನಾಡಿ ಅಂದರೆ ಮಧ್ಯದ ಬ್ರಹ್ಮನಾಡಿ, ಅದರಿಂದ ಪ್ರವೇಶ ಮಾಡಿದ. ಆಮೇಲೆ ಅವರಿಬ್ಬರ ಜೊತೆ ಕೂಡಿಕೊಂಡು ಅಜ್ಞಾದಯಸ್ತಃ ಪಶ್ಚಾತ್ ಪ್ರವಿಷ್ಟಾಃ ತನ್ನಿಯೋಜಿತಾಃ. ಬ್ರಹ್ಮವಾಯುಗಳ ಸಮೇತ ಉಳಿದು ಎಲ್ಲರೊಳಗೂ ಪ್ರವೇಶ ಮಾಡಕ್ಕೆ ಶುರು ಮಾಡಿದ. ಪ್ರಪದಾಭ್ಯಾಂ ತಥಾನ್ನೇನ ರೂಪೇಣ ಪ್ರವಿವೇಶ ಸಹ. ಪ್ರಪದಗಳ ಮೂಲಕವಾಗಿ ಬೇರೊಂದು ರೂಪ, ಒಂದು ರೂಪದಲ್ಲಿ ಅವರೊಳಗಿದ್ದಾನೆ, ಇನ್ನೊಂದು ರೂಪದಲ್ಲಿ ಇವರೊಳಗಿದ್ದಾನೆ. ಈ ರೀತಿ ಪ್ರವೇಶ ಮಾಡಿ ಶುರು, ಅನಂತ ರೂಪಗಳು ದೇವರು. ಆದ್ದರಿಂದ ಎಲ್ಲ ರೂಪಗಳಲ್ಲೂ ಪ್ರವೇಶ ಮಾಡಿದ. ಪ್ರಪದ ಅಂದರೆ ಮುಂಗಾಲು, ಹಿಂದೆ ಬಂದಿತ್ತು, ಆರಂಭದಲ್ಲೇ ಬಂದಿತ್ತು ಅದು. ಪ್ರಪದಾಭ್ಯಾಂ, ಅದಕ್ಕೆ ಪ್ರಪದ ಅಂತ ಹೆಸರಾಯಿತು. ವಿಭರ್ತಿ ದೇಹಂ ತೇನೈವ ಮೂರ್ಧಾವಿಷ್ಟೇನ ಚೇಷ್ಟಯನ್. ಪರಮಾತ್ಮ ಮೂರ್ಧಾವಿಷ್ಟ ರೂಪದಿಂದ ಇಡೀ ದೇಹವನ್ನು ಧರಿಸಿದ್ದಾನೆ. ನಾರಾಯಣೋ ವಾಸುದೇವ ಇತಿ ದ್ವೇಧಾ ವ್ಯವಸ್ಥಿತ. ನಾರಾಯಣ ರೂಪ ಅಂತ ಒಂದು, ವಾಸುದೇವ ಅಂತ ರೂಪ ಇನ್ನೊಂದು, ಎರಡು ರೂಪದಲ್ಲಿದ್ದಾನೆ. ಮೂರ್ಧಾವಿಷ್ಟೋ ವಾಸುದೇವ ತಸ್ಯ ಚ ವಸತಾಸ್ತ್ರಯ. ತಲೆ ಮೇಲೆ ವಾಸುದೇವ ರೂಪದಲ್ಲಿದ್ದಾನೆ. ಅಲ್ಲಿ ಮೂರು ಜಾಗಗಳುಂಟು ಅದಕ್ಕೆ. ಮತ್ತೆ ಅಕ್ಷಿ ಕಂಠ ಹೃದಿ ತೇವ. ಯಾವುದು ಮೂರು ಅಂದರೆ ಅಕ್ಷಿ ಕಂಠ ಹೃತ್. ಅಕ್ಷಿ ಕಂಠ ಹೃತ್ ಮೂರು. ಮೂರರಲ್ಲಿ ಬಂದಾಗಲೇ ಮೂರು ಅವಸ್ಥೆ ಬರೋದು, ಜಾಗ್ರತ ಅವಸ್ಥೆ ಆದರೆ ಮೂರು ಅವಸ್ಥೆ ಬರೋದು ಅದಕ್ಕೇನೆ. ತಯೇವ ಸ್ವಪ್ನ ನಾಮಕಾಹ ವಿಶ್ವ ತೈಜಸ ಪ್ರಾಜ್ಞ. ಮುಂದೆ ಆಪ್ನೋತ್ಯತ್ರ ಸ್ವಯಂ ವಿಷ್ಣು ಅತ ಸ್ವಪ್ನ ಪ್ರಕೀರ್ತಿತಾಹ. ಸ್ವಪ್ನ ಸ್ವ ಅಂದ್ರೆ ತಾನೇ, ಒಳಗೆ ಪ್ರವೇಶ ಮಾಡೋದ್ರಿಂದ ಸ್ವಪ್ನ ಸ್ವಪ್ನ ಅಂತ ಮೂರವಸ್ಥೆಗೂ ಹೆಸರು, ಕಾಮನ್ ನೇಮ್. ಸ್ವಪ್ನ ಅಂದರೆ ಸ್ವಪ್ನ ಅಂತ ಸಾಮಾನ್ಯ ಹೆಸರು, ಸ್ವಪ್ನ ಅಂದ ಸ್ವಾಪಕ್ಕೂ ಸ್ವಪ್ನ ಅಂತಾರೆ, ಎಚ್ಚರಾವಸ್ಥೆಗೂ ಸ್ವಪ್ನ ಅಂತ ಕರೀತಾರೆ. ಮೂರನಲ್ಲಿ ಸ್ವಪ್ನ ಸ್ವಪ್ನ ಅಂತ ದೇವರಿಗೆ ಹೆಸರು. ಆಪ್ನೋತ್ಯತ್ರ ಸ್ವಯಂ ವಿಷ್ಣು ಅತ ಸ್ವಪ್ನ ಪ್ರಕೀರ್ತಿತಾ ಅನಿರುದ್ಧಾದಿ ರೂಪೇಣ ತ್ರಿಧಾತೇಶು ವ್ಯವಸ್ಥಿತ. ಆ ಮೂರರಲ್ಲಿ ಅನಿರುದ್ಧಾದಿ ಮೂರು ರೂಪದಲ್ಲಿ, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಅದು ಬೇರೆ, ಅದು ಬೇರೆ ಮೂರಿದೆ. ಸ್ವಪ್ನ ಅಂತ ಬರೀ ಕರೆಯೋದು ಬೇರೆ, ಗೊತ್ತಾಯ್ತಾ? ಜನರಲ್ ನೇಮ್. ಸ್ವಪ್ನ ನಿದ್ರೆಗೂ ಸ್ವಪ್ನ ಅಂತಾರೆ, ಸ್ವಪ್ನಕ್ಕೂ ನಿದ್ರೆ ಅಂತಾರೆ, ಎಚ್ಚರಕ್ಕೂ ಸ್ವಪ್ನ ಅಂತ ಕರೀತಾರೆ, ಮೂರಕ್ಕೂ ಅಂತಾರೆ, ಗೊತ್ತಾ? ಹಿಂದೆ ಬಂದಿದೆ ಅದನ್ನು ಸ್ವಪ್ನ ಅಂತಮ್ಮೆ ನಿಬೋಧ ಛಾಂದೋಗದಲ್ಲಿ ಬಂದಿತ್ತು ಅದು. ಅದಕ್ಕೆ ನಿದ್ರೆ ಬಗ್ಗೆ ಹೇಳ್ತೇನೆ ಕೇಳು ಅಂತ ಅರ್ಥ, ಗೊತ್ತಾಯ್ತು? ಸ್ವಪ್ನ ಶಬ್ದಕ್ಕೆ ಜನರೆಲ್ಲ ಮೂರಕ್ಕೂ ಹೆಸರು, ಸ್ಪೆಷಲ್ ಆಗಿ ಸ್ವಪ್ನ ಅಂದರೆ ಕನಸು, ಹೇಳಿದ ವಿಶೇಷವಾದ ಹೆಸರು, ಸಾಮಾನ್ಯವಾದ ಹೆಸರು ಎರಡು ಕೂಡ ಅದಕ್ಕಿದೆ. ದೇವರ ಹೆಸರಿನಲ್ಲಿ ತಗೊಂಡಾಗ ಯಾತಕ್ಕೆ ಹೆಸರು ಸ್ವಪ್ನ? ಯಾರ್ಥದಲ್ಲಿ ಅಂದರೆ ಎಲ್ಲ ಸ್ವ, ತಾನೇ ಎಲ್ಲದರಲ್ಲೂ ಮೂರರಲ್ಲೂ ನಿಯಾಮಕನಾಗಿರೋದ್ರಿಂದ ಅವಕ್ಕೆ ಮೂರಕ್ಕೂ ಸ್ವಪ್ನ ಅಂತ ಹೆಸರು. ದೇವರಿಗೂ ಸ್ವಪ್ನ ಅಂತ ಹೆಸರಿದೆ, ಮತ್ತೆ ಸ್ವಪ್ನ ದೇವರಿಗೂ ಕೂಡ ಹೆಸರು. ತಾನಷ್ಟೇ ತಾನೇ ಯಾರ ಸಹಕಾರವಿಲ್ಲದೇನೆ ತಾನೇ ಮೂರು ಅವಸ್ಥೆಗಳನ್ನು ಕೊಡೋದ್ರಿಂದ ದೇವರಿಗೆ ಸ್ವಪ್ನ ಅಂತ ದೇವರಿಗೂ ಹೆಸರು. ದಾತ ಅವಸ್ಥಾತ್ರ ಯಶಾಸ್ಯ, ಈ ಅವಸ್ಥಾತ್ರಗಳನ್ನು ದೇವರಿಗೆ ಕೊಡ್ತಾನೆ. ಜೀವಸ್ಯ ಕ್ರಮಶೋಭಿಹು, ಕ್ರಮಶಃ ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ ಅಂತ ಕ್ರಮದಲ್ಲಿ ಕೊಡ್ತಾನೆ. ಸುಷುಮ್ನಾಯಾಮ್ ವಾಸುದೇವೋ ಮೂರ್ಧನ್ಯೇ ವ್ಯವಸ್ಥಿತ. ಸುಷುಮ್ನ ನಾಡಿಯಲ್ಲಿ ವಾಸುದೇವ ರೂಪದಲ್ಲಿ ಇರ್ತಾನೆ. ಈ ಇಲ್ಲಿಂದ ಶುರುವಾಗೋದು ಅದ ತಸ್ಯಾಮೇವ ಬ್ರಹ್ಮನಾಡ್ಯಾಂ ಸ್ಥಿತೋ ನಾರಾಯಣ ಪ್ರಭು. ಆ ಒಟ್ಟು ಸುಷುಮ್ನ ನಾಡಿ ಇಲ್ಲಿದ್ದರೆ ಪೂರ್ತಿ ನಾಡಿಯೊಳಗೆ ನಾರಾಯಣ ರೂಪದಲ್ಲಿ ಇದ್ದಾನೆ. ಸ ಏತಮೇವ ಸೀಮಾನಮಿತ್ತೇತದ್ವ್ಯಾಚಷ್ಟೇ ಇದಿ ಬಾ ಮತ್ವಾ ಇತ್ಯಾದಿನ ಅಜ್ಞಾದಯ ಇತಿ ಅಧಿದೈವತ ಇತ್ಯರ್ಥ. ಅಗ್ನಿ ಶಬ್ದಕ್ಕೆ ಅಗ್ನಿ ಅಂದರೆ ಮೆಟೀರಿಯಲ್ ಅಗ್ನಿ, ಬೆಂಕಿ ಸುಡೋ ಅಗ್ನಿ, ಒಳಗೆ ಅಗ್ನಿ ದೇವತೆ, ಅದಕ್ಕೆ ಅಧಿದೈವತೆ ಅಂತ ಕರೀತಾರೆ. ಅದ್ರ ಮೇಲಿರತಕ್ಕಂಥ ರೂಪ ನಾರಾಯಣ, ಅಂತರ್ಯಾಮಿ ರೂಪ, ಪರಶುರಾಮ ರೂಪ. ಅಜ್ಞಾದಯ ಇತ್ಯಧಿದೈವತ ಅಧಿದೈವಗತ ಇತ್ಯರ್ಥ. ಸ ಏತಮೇವ ಸೀಮಾನಂ ವಿಧಿಯಾರ್ಯ ಏತಯಾದ್ವಾರ ಪ್ರಾಪದ್ಯತ ಇತ್ಯುಪಲಕ್ಷಣಮಿತಿ ಅಭಿಪ್ರೇತ್ಯ ವ್ಯಾಚಷ್ಟೇ ಪ್ರಪದಾಭ್ಯಾಮಿತಿ. ಇಲ್ಲಿಂದ ಪರಮಾತ್ಮ ಪ್ರವೇಶ ಮಾಡಿದ ಅಂತ ಹೇಳಿದ್ರೆ ಎಲ್ಲಿಂದ ಅಂತ ಹಿಂದೆ ಹೇಳಿದ್ದಾರೆ, ಪ್ರಪದಗಳಿಂದ. ಪ್ರವೇಶ ಕಾರ್ಯಮಾಹ ಬಿಭರ್ತಿ ಇತಿ, ಯಾತ ಪ್ರವೇಶ ಮಾಡಿದ್ದಾನೆ ಅಂದರೆ ಧರಿಸ್ಲಕ್ಕೋಸ್ಕರ. ತೇನ ಪ್ರಥಮಂ ಪ್ರಪದಾವಿಷ್ಟೇನ ಪಶ್ಚಾತ್ ತಚ್ಚಿರೋ ಆಶ್ರಯತ ಪ್ರಾಗುಕ್ತ ದಿಶಾ ಮೂರ್ಧಾವಿಷ್ಟೇನ ಏಕರೂಪೇಣ. ಇಲ್ಲಿಂದ ಶುರು ಮಾಡಿ ತಲೆಯವರೆಗೂ ಬಂದ, ಅದಕ್ಕೆ ಶ್ರೀ ಇರೋದಕ್ಕೆ ಶಿರ ಅಂತ ಹೆಸರಾಯಿತು. ಮೊದಲು ಹೇಳಿದ್ದರಿಂದ ಪೂರ್ವ ಪ್ರಾಗುಕ್ತ ದಿಶಾ ಅಂತ ಹೇಳಿಬಿಟ್ಟು ಹಿಂದೆ ಹೇಳಿದ ಕ್ರಮದಲ್ಲಿ. ತೇನ ಪ್ರಥಮಮೇವ ಮೂರ್ಧಾವಿಷ್ಟೇನ ಚ ರೂಪೇಣ ಚೇಷ್ಟಯನ್ ವಿಭರ್ತಿ ಇತ್ಯರ್ಥ. ಮೊದಲಿಗೆ ಮೂರ್ಧಾವಿಷ್ಟವಾದ ರೂಪದಿಂದ ಇಡೀ ದೇಹವನ್ನು ಪರಮಾತ್ಮ ಧರಿಸಿದ್ದಾನೆ. ಕೇತೇ ರೂಪೇ ಇತ್ಯತಃ ನಾರಾಯಣ ಇತಿ, ಯಾವ ರೂಪಗಳು ಅಂದರೆ ನಾರಾಯಣ ವಾಸುದೇವ ಮತ್ತು ಮೂರು ಸಂಕರ್ಷಣ ಅನಿರುದ್ಧ ಪ್ರದ್ಯುಮ್ನ, ಒಟ್ಟು ಐದು ರೂಪಗಳಿಂದ ದೇಹದಲ್ಲಿದ್ದಾನೆ. ಪಂಚರೂಪಗಳ ಚಿಂತನೆ ಎಲ್ಲ ಉಪಶತನಲ್ಲೂ ಹೇಳ್ತಾರೆ. ವ್ಯವಸ್ಥಿತೋ ದೇಹೇ ವಾಸುದೇವಶ್ಚ ಮೂರ್ಧಾವಿಷ್ಟೋ ನ ಕೇವಲ ನಾರಾಯಣ ಇತ್ಯರ್ಥ. ಮೂರ್ಧಾವಿಷ್ಟವಾದ ರೂಪ ಬರೀ ನಾರಾಯಣ ಅಲ್ಲ, ವಾಸುದೇವ ರೂಪದಲ್ಲೂ ಅಲ್ಲಿದ್ದಾನೆ. ತಸ್ಯ ತ್ರಯ ಆವಸಥಾ ಇತ್ತೇತತ್ ಪ್ರಕೃತ ರೂಪದ್ವಯ ಪರಾಮರ್ಶಕತ್ವೇನ ವ್ಯಾಚಷ್ಟೇ ಮೂರ್ಧೆ ಇತಿ. ಅದಕ್ಕೆ ಮೂರು ಸ್ಥಳಗಳು, ಆವಸಥ ಅಂದರೆ ಸ್ಥಳಗಳು, ಅದೇ ಕಂಠ, ಅಕ್ಷಿ ಕಂಠ ಮತ್ತು ಹೃದಯ. ಅಕ್ಷಿ ಕಂಠ ಹೃದಯ, ಅಕ್ಷಿಯಲ್ಲಿದ್ದಾಗ ಜಾಗ್ರದ ಅವಸ್ಥೆ, ಅದು ವಿಶ್ವನಾಮಕ ಬಲಗಣ್ಣಲ್ಲಿರ್ತಾನೆ. ಕಂಠದಲ್ಲಿ ಬಂದಾಗ ಸ್ವಪ್ನಾವಸ್ಥೆ, ಹೃದಯಕ್ಕೆ ಬಂದಾಗ ಸುಷುಪ್ತಿ ಅವಸ್ಥೆ. ಅವ್ಯವಸ್ಥಿತೋ ಇದಿ ಯಹ ಪ್ರಪದಾದಿಕ್ರಮೇಣ ಮೂರ್ಧಾವಿಷ್ಟೋ ವಾಸುದೇವ ಯಶ್ಚ ಪ್ರಥಮಂ ಮೂರ್ಧಾವಿಷ್ಟೋ ನಾರಾಯಣ ತಸ್ಯ ಚಾವಸತಾಸ್ತ್ರಯ ಇತಿ ಯೋಜ್ಯಂ. ಅತಏವ ತಂ ಪ್ರಪದಾಭ್ಯಾಮಿತ್ಯತ್ರ ತಮಿಮಂ ಪ್ರಥಮ ಜ್ಞಾನಿ ಪುರುಷಂ ಚತುರಾನನಂ ವಾಸುದೇವಾಭಿಧಂ ಬ್ರಹ್ಮ ಪ್ರಾಪ ಪ್ರಪದಯೋ ಪುರ. ಹಿಂದೆ ಹೇಳಿದ್ದಾರೆ ಇದನ್ನೆಲ್ಲ ಇತ್ಯುಕ್ತ. ಹಾಗೆ ಮೇಲಿಂದ ಎಂಟ್ರಾಗ್ತಾರೆ, ಕೆಳಗಿಂದ ಎಂಟ್ರಾಗ್ತಾರೆ. ಮೇಲಿದ್ದು ಬ್ರಹ್ಮನಾಡಿಯಿಂದ ಬರೋದು, ಇದು ಪ್ರಪದಗಳಿಂದ ಬರೋದು. ಈ ರೀತಿ ಎರಡು ರೂಪಗಳು ಪರಮಾತ್ಮ ಎಲ್ಲಿ ಸ್ವೇಚ್ಛೆ ತಂದೆ ನಿರ್ಮಾಣವಾದ್ದರಿಂದ ಹೇಗೆ ಬೇಕಾದ್ರೂ ಇರ್ತಾನೆ. ಬೇರೆ ಗೆಸ್ಟ್ ಬಂದಾಗ ಎಲ್ಲೆಲ್ಲ ಒಂದು ಒಳಗೆ ಬರಲಿಕ್ಕೆ ಬರೋದಿಲ್ಲ, ಹೆಂಗೆ ಬರ್ತಾರೆ ಅವರು? ಮೀಂಡೂರಿಂದ ಕಳ್ಳ ಅಂತ ಕರೀತಾರೆ ಇಲ್ಲದವರು. ಓನರ್ ಎಲ್ಲಿಂದ ಬೇಕಾದ್ರೂ ಓಡಾಡ್ತಾರೆ, ಹೇಳಿದ್ದಾರೆ ಸ್ವಾಮಿ ಪರಮಾತ್ಮ ಈಶಾವಾಸ್ಯ ವಿಧಂ ಸರ್ವಂ ಮಾತ್ರದಿಂದ ಹೇಗೆ ಬೇಕಾದ್ರೂ ಬರ್ತಾರೆ. ಮಧುರು ಪ್ರವೇಶ ಮಾಡೋಕೆ ಇಲ್ಲಿಂದ ಮಾಡ್ತಾನೆ, ಅಲ್ಲಿಂದನೂ ಮಾಡ್ತಾನೆ. ಇಲ್ಲಿ ನಾರಾಯಣ ರೂಪದಲ್ಲಿರ್ತಾನೆ, ಆಮೇಲೆ ವಾಸುದೇವ ರೂಪ, ಮೂರು ರೂಪಗಳು ಈ ರೀತಿ ಪರಮ ಅನೇಕ ರೂಪಗಳನ್ನು ತೋರ್ತದೆ. ಇವರು ಇಷ್ಟ ಅದು, ಒಂದು ರೂಪನ ಎಲ್ಲ ಮಾಡಬಲ್ಲ, ಅನೇಕ ರೂಪ ತಗೋತಾನೆ. ಅನೇಕ ರೂಪ ಯಾಕೆ ತಗೋತಾನೆ ಅಂತ ಕೇಳಿದ್ರೆ, ಅನೇಕ ರೂಪ ತಗೊಳಕ್ಕೆ ಬರೋದಿಲ್ಲ ಅನ್ನಬಾರ್ದು. ಮತ್ತೆ ಒಂದೇ ರೂಪದ ಪಾಪ ಒಂದೇ ರೂಪದಿಂದ ಎಲ್ಲ ಮಾಡ್ತಾನೆ ಅಂತ ಆಗಬಾರ್ದು. ಅನೇಕ ರೂಪ ತಗೋತಾನೆ, ಅದು ವೈಭವ. ಒಂದೇ ಡ್ರೆಸ್ ಆದರೆ ಒಗೆದಾಗ ಹಾಕಿ ನಿತ್ಯ ಒಗೆಯೋದು ಹಾಕೋದು ಒಗೆಯೋದು ಹಾಕೊಳ್ಳೋದು ಏನಾಗುತ್ತೆ, ಅದು ಬೇರೆ. ಸಾವಿರಾರು ಇದೆ ಅಂತ ಹೇಳಿದ್ರೆ ಮಹತ್ವ, ನಮಗೆ ಡ್ರೆಸ್ಗಳ ಕಾನ್ಸೆಪ್ಟ್ ಇದೆ, ಬಟ್ ರೂಪಗಳೇ ಅಷ್ಟಿದೆ ಪರಮಾತ್ಮ. ಅನಂತ ರೂಪಗಳಿದೆ, ಡ್ರೆಸ್ ಹೆಚ್ಚಿದಷ್ಟು ಶ್ರೀಮಂತ ಅಂತ ಕರೀತಾರೆ, ಹೌದಲ್ಲ? ಕೆಲವರಂತೂ ಒಂದು ಸರ್ತ್ ಹಾಕೊಂಡು ಮತ್ತೆ ಹಾಕೊಳ್ಳಲ್ಲ ಅಂತ ಬಿಸಾಕ್ಬಿಡ್ತಾರೆ. ಅದು ಸೆಕೆಂಡ್ ಸಹ ಬರುತ್ತೆ ಅದು ಇಂಡಿಯಾಕ್ಕೆ, ಅಲ್ಲಿಂದ ಅಲ್ಲಿಂದ ಬಂತು. ಅದು ಒಂದು ಸರ್ತ್ ಹಾಕೊಂಡ್ರೆ ಗೊತ್ತೇ ಆಗೋದಿಲ್ಲ, ಹೊಸ್ತು ಇದ್ದಾಗೆ ಕಾಣುತ್ತೆ ಅದು. ಅದಕ್ಕೆ ಬೆಲೆ ಹಾಕು, ಅವನಿಗೆ ಲೆಕ್ಕನೇ ಇಲ್ಲ, ಮತ್ತೆ ಹಾಕೋಬಾರ್ದು. ಕೆಲವು ನಿಯಮ ಅದು, ಒಂದು ಸರ್ತ್ ಹಾಕಿದ್ರೆ ಮತ್ತೆ ಹಾಕೋಬೋದಿಲ್ಲ ಅಂತೇಳಿ ಅಷ್ಟು ಇದಿಟ್ಟಿರ್ತಾರೆ. ಯಾರಿಗೆ ದೇವ್ರ ಇಚ್ಛೆ ಅದು, ಜೀವನಿ ಮಾಡಿಸ್ಬೇಕಾದ್ರೆ ವ್ಯವಸ್ಥೆ ಇಟ್ಟಿದ್ದಾನೆ. ತಾನು ಬೇಕಾದ್ರೆ ಹೇಗೆ ಬೇಕಾದ್ರೂ ಇಟ್ಕೊಂಡು ಮಾಡ್ತಾನೆ, ಹೇಗೆ ಬೇಕಾದ್ರೂ ಬರ್ತಾನೆ. ಯಾವ ನಿಯಮಗಳು ದೇವ್ರಿಗೆ ಅಪ್ಲೈ ಆಗೋದಿಲ್ಲ. ಅದಕ್ಕೆ ಕೆಲವು ಕಡೆ ನೋಡೋದಕ್ಕೆ ಏನಿಸುತ್ತೆ, ಒಂದು ಕ್ರಮದಲ್ಲಿ ಹೇಳ್ತಾರೆ, ಅದು ಜೀವರಿಗೆ ಅಪ್ಲೈ ಆಗಾಗ ಹೇಳ್ತಾರೆ. ಒಂದ್ಸರ್ತಿ ಎಲ್ಲಿ ಬೇಕಾದ್ರೆ ಹೇಳ್ತಾರೆ, ಸ್ವಾತಂತ್ರ್ಯ ಹೇಳೋದಕ್ಕೋಸ್ಕರ ಹಾಗೆ ಹೇಳ್ತಾರೆ. ಅದು ವಿರೋಧ ಅಲ್ಲ, ಅದನ್ನು ಸ್ವಾತಂತ್ರ್ಯ. ಅದು ಹೇಳಿದ್ನಲ್ಲ, ಆ ಭಾಗ ಚಿಂತನೆ ಬೇರೆ, ಈ ಭಾಗ ಒಂದೇ ರೂಪಗಳನ್ನು ಬೇರೆ ಬೇರೆ ಪ್ರಸಂಗದಲ್ಲಿ ಹೇಳಿದ್ರೆ ಬೇರೆ ಬೇರೆ ಆಗುತ್ತೆ. ಪ್ರಸಂಗ ಬೇರೆ ಆದಾಗ, ಹೇಳೋ ರೀತಿ ಬೇರೆ ಆದಾಗ ವಿರೋಧ ಇಲ್ಲ. ಅದೇ ಕ್ರಮಕ್ಕೆ ಹೇಳಿದ್ರೆ ವಿರೋಧ. ಚಿಂತನೆಯಲ್ಲಿ ಅನೇಕ ಕ್ರಮಗಳು ಉಂಟು. ಬರೀ ರೂಪ ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಬೋಣ, ಅವಾಗ ವಾಸುದೇವ ಸಂಕಟ ಬರುತ್ತೆ. ಎರಡು ಕಾಲು ಎರಡು ಕೈ ತಲೆ, ಅದೊಂದು ರೀತಿ ಬೇರೆ. ಇದರಲ್ಲೇ ತಗೊಳ್ಬೇಕಾದ್ರೆ ನೈವೇದ್ಯ ಕ್ರಮದಲ್ಲೇನೆ ಅನ್ನಾಭಿಮಾನಿ ಚಂದ್ರ ಅಂತ ಹೇಳಿದರು, ವಾಸುದೇವನ ಅನ್ನದೊಳು ಅಂತ ಹೇಳಿದರು. ಗೊತ್ತಾಯ್ತಾ? ಅನ್ನಾಭಿಮಾನಿ ಚಂದ್ರ ತತ್ರ ಕೇಶವ ಅಂತ ಒಂದು ಕಡೆ ಹೇಳ್ತಾ, ವಾಸುದೇವನ ಅನ್ನದೊಳು ಅಂತ ಇನ್ನೊಂದು ಕಡೆ ಹೇಳಿದರು. ಅದೇ ಹರಿಕಥಾಭಿಸರದ ಅದೇ ಇದರಲ್ಲೇ ಹೇಳ್ತಾರೆ. ಅಂದರೆ ವಿಸ್ತಾರವಾದ ಚಿಂತನೆ ಮಾಡಬೇಕಾದ್ರೆ ಅನ್ನದಲ್ಲಿ ಕೇಶವನ ಚಿಂತನೆ ಮಾಡಬೇಕು, ಸಂಕ್ಷಿಪ್ತ ಚಿಂತನೆ ಐದೇ ರೂಪದಲ್ಲಿ ಚಿಂತನೆ ಮಾಡಬೇಕಾದ್ರೆ ಐದು ಬದಲಿ ಚಿಂತನೆ ಮಾಡೋದು, ವಾಸುದೇವನ ಅನ್ನದೊಳು ಅಂತ ಮಾಡೋದು. ಐದೇ ರೂಪ, ಜಾಸ್ತಿ ರೂಪ ಇಲ್ಲ. ಕೇಶವಾದಿ ರೂಪ ಚಿಂತನೆ ಮಾಡೋದು, ಅಲ್ಲಿಗೆ ಅನ್ನ ಮೊದಲು, ದ್ರವ್ಯ ಎರಡನೇದು, ದೇವತೆ ಆಮೇಲೆ ಅಭಿಮಾನಿ ದೇವತೆ, ಮೂರನೇದಾಗಿ ನಿಯಾಮಕ ರೂಪ, ಮೂರು ಚಿಂತನೆ ಮಾಡೋದು. ಇದೆಲ್ಲ ಸಾಮಾನ್ಯರ ಸಾಧ್ಯ ಆಗೋದಿಲ್ಲ, ಮತ್ತು ಎಲ್ಲ ಸತ್ಯ ಹಸಿವಾದಕ್ಕೂ ಸಾಧ್ಯ ಆಗೋದೇ ಇಲ್ಲ. ಏನು ಮಾಡ್ತಾನಾಗ? ಬ್ರಾಡ ಚಿಂತನೆ ಮಾಡಿ. ವಾಸುದೇವನು ಅನ್ನದಳು, ನಾನಾ ಸುಭಟ್ಟಳು ಸಂಕರ್ಷಣ, ಭಕ್ಷದಲ್ಲಿ ಹೇಳಬೇಕಾದ್ರೆ ವೆರೈಟಿ ಹೇಳ್ತಾರೆ, ಅದೆಲ್ಲ ಬೇಡ. ಒಟ್ಟಿ ಭಕ್ಷದಲ್ಲಿ ಸಂಕರ್ಷಣ ಇದ್ದಾನೆ ತಿಳ್ಕೊಂಬಿಟ್ರೆ, ಆಮೇಲೆ ಶಾಖದೊಳು ಅನಿರುದ್ಧ, ಈ ರೀತಿ ಹೇಳ್ತಾ ಹೋಗಿಬಿಟ್ರೆ ಸುಲಭ ಅದು, ಶಾರ್ಟ್ ಅದು. ಚಿಕ್ಕವರಿಗೆಲ್ಲ ದೊಡ್ಡದು ಹೇಳಬಾರ್ದು. ಮೊದಲು ಏನಾಗ್ತದಾಗ, ಮೊದಲು ಒಂದು ಅಕ್ಷರದ ಮೊದಲು ವರ್ಣಮಾನಿ ಒಂದೊಂದು ಅಕ್ಷರ ತಿಳಿಸ್ತಾರೆ, ಆಮೇಲೆ ಎರಡೆರಡು ಅಕ್ಷರ ಸೇರಿಸ್ತಾರೆ, ಮೂರು ಮೂರು ನಾಲ್ಕು ನಾಲ್ಕು ಮಾಡ್ತಾರೆ, ಆಮೇಲೆ ಎರಡು ಪದದ ಒಂದು ವಾಕ್ಯ ಮಾಡ್ತಾರೆ, ಮೂರು ಪದದ ವಾಕ್ಯ ಮಾಡ್ತಾರೆ. ಯಾಕೆ? ಕ್ರಮೇಣ ನಾಲೆಡ್ಜ್ ಜಾಸ್ತಿ ಆಗೋಕ್ಕೋಸ್ಕರ. ಒಂದನೇ ಓದಕ್ಕೆ ಪುಸ್ತಕ ಬಿಟ್ಟರೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮಲ್ಲಿ ಏನು ತಪ್ಪಾಗಿ ಉಪಾಸನೆ ಯಾತಕ್ಕೆ ಬಿಟ್ಬಿಟ್ರೆ ಜನ ಅಂದರೆ, ಹೈಯೆಸ್ಟ್ ಮಾಡಿದರೆ ಇದ್ರೂ ಮಾಡಿದ್ರು ಬಿಟ್ಟುಬಿಡೋದ್ರು ಬಿಟ್ಟೇ ಬಿಟ್ಟರು ಕೊನೆಗೆ. ಆ ರೀತಿ ಮಾಡೋದು ಒಂದು ಸ್ಟೇಜಲ್ಲಿ ಹೇಳ್ಕೊಂಡು ಚಿಕ್ಕ ಅನುಸಂಧಾನ. ವಾಸುದೇವನ ಅನ್ನೋದು ಐದೇ ರೂಪದಲ್ಲಿ ಚಿಂತನೆ ಮಾಡಿದರೆ ಸಾಕು, ನಿಧಾನ ಮುಂದೆ ಏನು ಮಾಡೋಕ್ಕೆ ಬರುತ್ತೆ. ಉಳಿದ ದೇವತೆಗಳು ಇಲ್ಲೇ ಇಲ್ಲ, ಬರೀ ದೇವರನ್ನು ಮಾತ್ರ ಹೇಳಿದರು. ಆಮೇಲೆ ಅಭಿಮಾನ ದೇವತೆ ಹೇಳಿದರು, ಅಲ್ಲಿ ನಿಯಾಮಕ ರೂಪ ಹೇಳಿದರು. ಜ್ಞಾನ ಹೆಚ್ಚಿದ್ದಷ್ಟು ಕೂಡ ಏನಾಗ್ತಾ ಹೋಗ್ತದೆ, ಬಿ ಎಸ್ ಸಿ ನಾಲೆಡ್ಜ್ ಬೇರೆ, ಎಮ್ ಎಸ್ ಸಿ ನಾಲೆಡ್ಜ್ ಬೇರೆ, ಅದೇ ಸೈನ್ಸ್ ಓದಿದ್ದು, ಅದೇ ಕೆಮಿಸ್ಟ್ರಿ, ಅದೇ ಫಿಸಿಕ್ಸ್ ಓದಿದ್ರು ಕೂಡ ನಾಲೆಡ್ಜ್ಗೆ ವೇರಿ ಆಗುತ್ತೆ. ಮುಂದಕ್ಕೆ ಹೋದಷ್ಟು ಜ್ಞಾನ ಬರುತ್ತೆ, ಮುಂದಿನ ಜ್ಞಾನ ಫಸ್ಟ್ ಹೇಳಬಾರ್ದು. ನಮ್ಮಲ್ಲಿ ಏನಾಗಿದೆ, ಬಿಂಬರೂಪ ಶುರು ಮಾಡಿಬಿಟ್ರೆ ಕೊನೆ ಕನ್ಫ್ಯೂಷನ್ ಆಗೋಗ್ಬಿಡ್ತಾರೆ. ಅದು ಮಾಸ್ಟರ್ ಮಾಡಕ್ಕೆ ಬರೋದು ಯಾವ ಸ್ಟೇಜ್ ಅದೆಲ್ಲ ಕೂಡ ಉತ್ತಮವಾದ. ಅದಕ್ಕೆ ವಿಷ್ಣು ತೀರ್ಥ ಹೇಳಬೇಕಾದ್ರೂ ಕೂಡ ಹೈಯೆಸ್ಟ್ ಸ್ಟೇಜಲ್ಲಿ ಹೇಳಬೇಕಲ್ಲ. ಲೋಯೆಸ್ಟ್ ಸ್ಟೇಜಲ್ಲಿ ಹೇಳಿದ್ರೆ ಪ್ರತಿಯೊಂದು ಕೆಲಸ ಮಾಡೋಕ್ಕೆ ದೇವ್ರು ಮಾಡಿ ಚಿಂತನೆ ಮಾಡಿ, ಬೇರೆ ಕೆಲಸ ಮಾಡಕ್ಕೆ ಬರೋದೇ ಇಲ್ಲ. ಆಗ ದೇವ್ರು ನೋಡ್ತಾ ಕುತ್ಕೊಂಡ್ಬಿಟ್ರೆ ಏನಾಗ್ತದಾಗ ನಿಂತು ಹೋಗ್ಬಿಡ್ತದೆ. ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ ಅವನಿಗೆ ಸುಲಭ ಆಗುತ್ತೆ. ಡ್ರೈವಿಂಗ್ ಕಲಿಸ್ಬೇಕಾದ್ರೆ ಇಲ್ಲ ಆಕ್ಸಿಡೆಂಟ್ ನೋಡಿ ಕಾಲಿಡ್ತಾನೆ, ಮೊದಲು ಆಕ್ಸಿಡೆಂಟ್ ಬ್ರೇಕ್ ನೋಡಿ ಕಾಲಿಡ್ತಾನೆ, ಆಮೇಲೆ ಏನು ಮಾಡ್ತಾನೆ, ಇಲ್ಲ ಮಾತಾಡ್ತಕ್ಕದ್ದಲ್ಲ ರಿಫ್ಲೆಕ್ಸ್ ಆ್ಯಕ್ಷನ್ ಶುರು ಆಗ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಹೋಗೋದು. ಅದಕ್ಕೆ ಅದನ್ನ ಇದರಲ್ಲಿ ಕಲಿಸೋದಿಲ್ಲ. ಏಕ್ದಮ್ ಎನ್ ಎಚ್ ಕರ್ಕೊಂಡೋಗ್ಬಿಟ್ಟು ಡ್ರೈವಿಂಗ್ ಕಲಿಸ್ಬಿಟ್ರೆ ಏನಾಗ್ತದಾಗ, ಕೂತವ್ರು ಅವರಿಬ್ಬರು ಹೋಗಿಬಿಡ್ತಾರೆ, ಬರಲಿಕ್ಕಾಗೋದಿಲ್ಲ ಬೇರೆಯವ್ರ ಸಮೇತ. ಅದಕ್ಕೇನು ನಮ್ಮಲ್ಲಿ ತಪ್ಪು ಆ ಥರ ಆಯಿತು, ಓದಿದ್ರೆ ಸುಧಾ ಓದಲಿ, ಏನು ಓದಬೇಡ ಅಂದರೆ ಏನು ಓದೇ ಬಿಟ್ಬಿಟ್ರು ಮನೆಗೆ. ಆಚಾರ ಸ್ವರ್ಮೂರ ಗ್ರಂಥಗಳಲ್ಲಿ ಎಲ್ಲರೂ ಒಂದು ಅನೇಕ ಸ್ಟೇಜ್ ಇದೆ, ಬಿ ಎ ಬಿ ಅನೇಕ ಸ್ಟೇಜ್ ಆಗಿದೆಯೋ, ಇಲ್ಲಿ ಪ್ರಕರಣದಲ್ಲಿ ಓದಿಯಪ್ಪ ನೀವು ಸಾಕು, ಒಂದು ಗುಂಪು ಅವ್ರ ಕೆಪಾಸಿಟಿ ನೋಡ್ಕೊಳ್ಳೋದು, ಇಷ್ಟು ಓದಿ ಒಳ್ಳೆ ಜ್ಞಾನ ಬರುತ್ತೆ. ಇನ್ನು ಬರೀ ಸ್ತೋತ್ರ ಓದು ಸಾಕು, ಗೊತ್ತಾಯ್ತಾ? ಬರೀ ಉಪನಿಷತ್ತುಗಳು ಆ ರೀತಿ ಹೇಳ್ತಾ ಬಂದರೆ ಎಲ್ಲ ಜ್ಞಾನ ಬರ್ತಾ ಇತ್ತು. ಇದು ಒಂದೇ ರೀತಿ ಓದಿ ವಿದ್ಯಾಪೀಠದಲ್ಲೇ ಓದಬೇಕು, ಇಲ್ಲವರು ಓದಲೇಬಾರ್ದು. ಎಷ್ಟು ಸರಿ ವಿದ್ಯಾಪೀಠಕ್ಕೆ ಹೋಗೋಕ್ಕಾಗುತ್ತೆ, ಮತ್ತು ವಯಸ್ಸಾಗಿರುತ್ತೆ, ಅವ್ರಿಗೆ ಅನುಕೂಲ ಆಗಿರುತ್ತೆ, ಪಾಪ ಊರುಗಳು ಆಗಿರ್ತಾರೆ, ಅದಕ್ಕೇನು ಮಾಡಬೇಕಾಗ, ಅವರವ್ರ ಕೆಪಾಸಿಟಿ ತಕ್ಕಂತೆ ವಿಭಾಗ ಮಾಡಿ ಹೇಳಬೇಕು. ಅವಾಗೆಲ್ಲರೂ ಸಿದ್ಧಾಂತ ಟಚ್ಚಲ್ಲಿ ಇರ್ತಾರೆ. ಎಜುಕೇಷನ್ ಅಂದರೆ ಇವತ್ತು ಸರ್ಕಾರ ಸಾಕ್ಷರನ ಮಾಡ್ತಾರೆ, ಹೇಗೆ ಮಾಡ್ತಾರೆ ಸಾಕ್ಷರ, ಒಂದು ಮೂರು ವರ್ಷ ಪಾಠ ಹೇಳಿ ಸೈನ್ ಮಾಡೋದು ಕಲಿಸ್ತಾರೆ ಅಷ್ಟೇ. ಸಿಗ್ನೇಚರ್ ಮಾಡಿದ್ರೆ ಕಲಿಸ್ತಾರೆ, ಸಾಕ್ಷರ ಹೆಬ್ಬಟ್ಟೋದ್ರು ಬಿಟ್ಟ ಅಷ್ಟೇ ಸಾಕ್ಷರ. ಆಮೇಲೆ ನಿಧಾನ ಒಂದನೇ ಕ್ಲಾಸಿಂದ ಶುರುವಾಗುತ್ತೆ. ಆ ಥರ ವಯಸ್ಕರ ಶಿಕ್ಷಣ ಬೇರೆ ಐತಿ, ಅದು ಕಡಿಮೆ ಆಗಿದೆ. ಇಂದ ಅಡಲ್ಟ್ ಎಜುಕೇಷನ್ ಕಮ್ಮಿ ಆಗಿತ್ತು ಅಂದಿತ್ತು. ಅದು ಎಲ್ಲ ಹಂತದಲ್ಲಿ ಇದು ಮಾಡಬೇಕು. ಜ್ಞಾನ ಕೊಡೋದು ಎಲ್ಲ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಆಗ ಧರ್ಮ ಹೋಗೋದಿಲ್ಲ, ಧರ್ಮ ಹೋಗೇ ಬಿಡುತ್ತೆ. ಅಷ್ಟೇ ಪಂಡಿತರಾದರೆ ಜ್ಞಾನ, ಇಲ್ಲದವ್ರ ಜ್ಞಾನ ಇಲ್ಲೇ ಇಲ್ಲ. ತಪ್ಪದು. ಅದಕ್ಕೆ ಯಾಕೆ ಹೇಳಿದ್ದು, ವಿರೋಧ ಹೇಳಿದ್ರೆ ವಿರೋಧ ಪ್ರಶ್ನೆ ಬರೋದಿಲ್ಲ. ಅವ್ರು ಅಧಿಕಾರಿ ತಕ್ಕಂತೆ ಭೇದ ಹೇಳ್ತಾ ಹೋಗ್ತಾರೆ, ಅಧಿಕಾರಿಗಳ ತಕ್ಕಂತೆ ಉಪಾಸನೆ ಕ್ರಮ ಹೇಳೋದ್ರಿಂದ. ಅದರಲ್ಲೂ ಕೂಡ ಅದೇ ಅಧಿಕಾರಿಗಳ ಸಂಕ್ಷಿಪ್ತ ಉಪಾಸನೆ ಬೇರೆ, ವಿಸ್ತೃತ ಉಪಾಸನೆ ಬೇರೆ. ಬಿಂಬರು ಉಪಾಸನೆ ಎಲ್ರಿಗೂ ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಅದು ಯಾವ ಸ್ಟೇಜಲ್ಲಿ ಬರಬೇಕದು? ಶಾಸ್ತ್ರಾಧ್ಯಯನ ಎಲ್ಲ ಆಗೋಗ್ಬಿಡುತ್ತೆ, ಗೊತ್ತಾಯ್ತಾ? ಆ ಸ್ಟೇಜಲ್ಲಿ ಬಿಂಬರೂಪ ಯಾವುದಂತ ಗೊತ್ತಿಲ್ಲ. ಆಗ ಬಿಂಬರೂಪದ ಕಾನ್ಸಂಟ್ರೇಟ್ ಮಾಡಿ ಚಿಂತನೆ ಮಾಡ್ತಾ 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 ನೇತೃಗುರುಗಳು ಬಂದು ಹೇಳ್ಕೊಡ್ತಾರೆ. ಆ ಸ್ಟೇಜಲ್ಲಿ ಸ್ಪೆಷಲೈಸೇಷನ್, ಒಂದನೇ ಕ್ಲಾಸ್ ಸ್ಪೆಷಲೈಸೇಷನ್ ಕೇಳಿದ್ರೆ ಏನು ಮಾಡಬೇಕು ಅವನಿಗೆ? ಶಬ್ದ ಅರ್ಥ ಕೊಡೋ ಗೊತ್ತಿರೋದಿಲ್ಲ. ಸ್ಪೆಷಲೈಸೇಷನ್ ಯಾವಾಗ ಬರುತ್ತೆ? ಜ್ಞಾನ ಬೆಳೀತಾ ಬೆಳೀತಾ ಆ ಹುಟ್ಟದ ಗಿರಿಗೆ ರೆಂಬೆಗಳು ಬರೋದಿಲ್ಲ, ನಿಧಾನ ಬಂದಾಗ ಆ ರೆಂಬೆ ಬರೋ ಶುರುವಾಗ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಅನೇಕ ಸ್ಟೇಜಲ್ಲಿ ಹೇಳ್ಕೊಡ್ಬೇಕು. ಹೇಳಿದ್ದೇನೋ, ಸುಲಭ ಮಾಡಿಕೊಂಡ್ರೆ ನಿಮ್ಗೆ ಯಾವ್ದು ಮಾಡೋಕ್ಕಾಗುತ್ತೋ ಮಾಡ್ಬೇಕಲ್ಲ. ಆ ಕಾಲಕ್ಕೆ ಏನು ಮಾಡೋಕ್ಕೆ, ತುಂಬ ಹಸಿವೆ ಆಗಿದೆ, ಪರಸ್ಥಳಕ್ಕೆ ಹೋಗಿದ್ದೀರಿ ಅನ್ನೋ 24 ಪದಾರ್ಥನೇ ಇಲ್ಲ ಫಸ್ಟಲ್ಲಿ ಚಿಂತನೆ ಮಾಡಲಿಕ್ಕೆ. ಇರೋದೇ ಅನ್ನ ಗೊಜ್ಜು ಮಾಡ್ಬೇಕು, ಇನ್ನೊಂದು 24 ಮಾಡ್ತಾನಲ್ಲಿಗ ಇರೋದೇನೆ ಮಾಡಬೇಕು. ಇದೆಲ್ಲ ಎಲ್ಲಿ ಮಠಗಳಲ್ಲಿ ಅಂತಲ್ಲಿ ಮಾಡಿದಾಗ ವೈಭವ ಇದ್ದ ಕಾಲಕ್ಕೆ ಅವೆಲ್ಲ ಬೇಕಾಗುತ್ತೆ. ಅದಕ್ಕೆ ಪ್ರತಿಮಾ ಪೂಜೆಗೆ ಕ್ರಮ ಬೇರೆ, ನಿತ್ಯ ಪೂಜೆ ಕ್ರಮ ಬೇರೆ. ಮಠಗಳಲ್ಲೂ ಕೂಡ ಪ್ರತಿನಿತ್ಯ ಅಭಿಷೇಕ ಮಾಡೋದಿಲ್ಲ, ವರ್ಷಕ್ಕೆ 2 ಸಲ 3 ಸಲ 4 ಸಲ ಮಠದ ಸಂಪ್ರದಾಯ ಇಟ್ಕೊಂಡಿರ್ತಾರೆ. 2 ಸಲ ಸಾಮಾನ್ಯ ಎಲ್ಲರೂ ಮಾಡ್ತಾರೆ, ಕೆಲವರು 2-3-4 ಸರ್ತಿ ಮಾಡ್ತಾರೆ ಅಷ್ಟೇ. ಪ್ರತಿನಿತ್ಯ ಸೇವೆಗೆ ಅಭಿಷೇಕ ಇಲ್ಲ. ಅದೇ ರೀತಿನೇ ಅಲ್ಲಿ ಅಭಿಷೇಕ ಆ ಕ್ರಮದಲ್ಲಿ ಚಿಂತನೆ ಕ್ರಮ ಬೇರೆ ಆಗುತ್ತೆ. ಸಾಲಿಗ್ರಾಮ ಪೂಜೆ ಕ್ರಮ ಬೇರೆ, ಪ್ರತಿಮಾ ಪೂಜೆ ಕ್ರಮ ಬೇರೆ. ಸಾಲಿಗ್ರಾಮ ಪೂಜೆ ಆವಾಹನಾದಿಗಳಿಲ್ಲ, ಗೊತ್ತಾಯ್ತಾ? ಪ್ರತಿಮಾ ಪೂಜೆ ಆವಾಹನ ಮಾಡದೆ ಹೋದರೆ ಪ್ರತಿಮಾ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಮನೇಲಿ ಪೂಜೆ ಮಾಡೋ ಕ್ರಮ ಬೇರೆ, ಬೇರೆಯವ್ರ ಮನೆಯಲ್ಲಿ ಪೂಜೆ ಮಾಡಿ ನಮ್ಮಲ್ಲಿ ಯಾರೂ ಇಲ್ಲ ಅಂತ ಹಬ್ಬ ಪೂಜೆ ಮಾಡೋ ಕ್ರಮ ಬೇರೆ, ಗೊತ್ತಾಯ್ತಾ? ಈ ರೀತಿ ಮಾಡಾಗಿಲ್ಲ. ಇವೆಲ್ಲ ಎಷ್ಟು ವೆರೈಟಿ ಇದೆ ಅದರಲ್ಲಿ, ಅದೆಲ್ಲ ಕೂಡ ಮೊದಲು ನಿಧಾನ ಹೇಳಿಕೊಟ್ರೆ ಎಲ್ಲರಿಗೂ ತಿಳಿಯುತ್ತೆ. ಅದು ವ್ಯತ್ಯಾಸಗಳಲ್ಲ ಅವೆಲ್ಲ, ಆ ಕಾಲ ದೇಶ ವ್ಯಕ್ತಿ ಅದರ ಮೇಲೆ ವ್ಯತ್ಯಾಸಗಳಿರ್ತವೆ. ಒಟ್ಟು ಪೂಜಾ ಕ್ರಮದಲ್ಲಿ ಸಾಮಾನ್ಯತ ಕೆಲವು ಅಂಶ ಇದ್ದರೂ ಕೂಡ ಕೆಲವು ವಿಶೇಷಗಳು ಬರುತ್ತೆ. ಆ ಅರ್ಥದಲ್ಲಿ ಇದ್ಯಾವುದು ಕೂಡ ವಿರೋಧ ಅಲ್ಲ. ವಾಸುದೇವಾಭಿಧಂ ಬ್ರಹ್ಮ ಪ್ರಾಪ ಪ್ರಪದಯೋ ಪುರ ಇತ್ಯುಕ್ತ ತಚ್ಚರು ಆಶ್ರಯತ ಇತಿ ಮೂರ್ಧಾವಿಷ್ಟತ ವಾಸುದೇವಸ್ಯ ಉಕ್ತ ಸುಷುಮ್ನಾಯಾಂ ವಾಸುದೇವೋ ಮೂರ್ಧನ್ನೇ ವ್ಯವಸ್ಥಿತ ಇತಿ ಚ ಅನುಪದಮೇವ ವಕ್ಷ್ಯತಿ. ಸುಷುಮ್ನ ನಾಡಿಯಲ್ಲಿ ಅದರನ್ನು ಮೂರ್ಧನಿ ಶಿರಸ್ಸಿನ ಮಧ್ಯಭಾಗದೊಳಗೆ ಇಲ್ಲಿ ವಾಸುದೇವ ರೂಪದಲ್ಲಿ ಇರ್ತಾನೆ. ಅದಕ್ಕೆ ಮುಕ್ತಿಗೆ ಹೋಗೋ ದಾರಿ ಅದೇನೆ. ಆ ಕ್ರಮದಲ್ಲಿ ಹೋದ್ರೆ ಏನಾಗ್ತಾನೆ? ಮುಕ್ತಿ ಲಾಸ್ಟ್ ಅಲ್ಲಿಗೆ ಮತ್ತೆ ಚೆಕ್ ಮಾಡೋದಿಲ್ಲ. ಸುಷುಮ್ನಾಯಾಂ ವಾಸುದೇವೋ ಮೂರ್ಧನ್ನೇವ ವ್ಯವಸ್ಥಿತ ಇತಿ ಚ ಅನುಪದಮೇವ ವಕ್ಷ್ಯತಿ ತಸ್ಯ ತ್ರಯ ಆವಸಥಾಃ ಅಯಂ ಆವಸಥಂ ಇತ್ಯಾದಿ ವ್ಯಾಚಷ್ಟೇ ತಸ್ಯ ಚ ಅವಸಥ ಇತಿ ತ್ರಯ ಸ್ವಪ್ನಃ ಇತ್ತೇ ತದ್ ವ್ಯಾಚಷ್ಟೇ ತಯೇವೇತಿ ಸ್ವಯಂ ಸ್ವತಂತ್ರ ಸ್ವಪ್ನ ಅಂತ ಹೇಳ್ಬೇಕು. ಸ್ವ ಇದೆ, ಸ್ವ ಅಂದರೆ ಸ್ವಯಂ ಅಂತ ಅರ್ಥ, ಸ್ವಯಂ ಅಂದರೆ ಸ್ವತಂತ್ರ ಅಂತ ಅರ್ಥ. ಸ್ವಕೀಯ ನಮ್ಮದು ಅಂತ ಹೇಳ್ತೇವಲ್ಲ, ಸ್ವ ನಮ್ಮದು, ಸ್ವತ್ತು ನಮ್ಮದನ್ನೇನಂತಾರೆ, ಸ್ವತ್ತು ನಮ್ಮದಾದಾಗ. ಮೂರ್ಧಾವಿಷ್ಟಯೋರ್ ವಾಸುದೇವ ನಾರಾಯಣೋರೇಯೋ ತತ್ರಿಷು ಸ್ಥಾನೇಶು ಅವಸ್ಥಾನ ಪ್ರತೀತೇ ರಾಹ ಅನಿರುದ್ಧಾದಿ ಇತಿ ಕ್ರಮಶಃ ಅನಿರುದ್ಧಾದಿ ರೂಪೇಣ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪೇಣ ಅಂತ ಅರ್ಥ. ಅನಿರುದ್ಧಾದಿಗಳು ಅಂದರೆ ನಾರಾಯಣ ವಾಸುದೇವ ಹೇಳಿ ಆಯ್ತು ಈಗ. ಸೊ ಅನಿರುದ್ಧಾದಿ ಸೇವೆಯನ್ನು ತಗೋಬೇಕು, ಉಳಿದು ಮಾತ್ರ ತಗೋಬೇಕು ಸಂಕರ್ಷಣ ಮತ್ತು ಅನಿರುದ್ಧ. ತೇಷು ತ್ರಿಷು ಅಕ್ಷಿ ಕಂಠ ಹೃತ್ಸು ಅಕ್ಷಿ ಕಂಠ ಹೃತ್ಸು ಅವಸ್ಥಾತ್ರಯಸ್ಯ ಜಾಗ್ರಸ್ವಪ್ನ ಸುಷುಪ್ತಿ ಲಕ್ಷಣಸ್ಯ ಅತ್ರ ವಿರೋಧ ಪರಿಹಾರಸ್ತು ವಿರೋಧೋದ್ಧಾರೇ ಅಸ್ಮಾಭಿಃ ಕೃತೋ ಅನುಸಂಧೇಯ. ಇಲ್ಲಿ ವಿಶ್ವತೈಜಸ ಪ್ರಾಜ್ಞೆ ಇತ್ಯಾದಿ ಅಲ್ಲಿ ಹೇಳ್ತೀರಿ, ಇಲ್ಲಿ ಒಂದು ಸಂಕರ್ಷಣ ಇತ್ತು ಹೇಳ್ತೀರಿ. ಏನು ಮಾಡಬೇಕು ಅಂದರೆ ಬೇರೆ ಇನ್ನೊಂದು ಗ್ರಂಥ ಬರ ಅಲ್ಲಿ ಓದ್ಕೊಡಿ ಅಂತ, ವಿರೋಧೋದ್ಧಾರ ಅಂತಿದೆ ಅದರಲ್ಲಿ ಹೇಳಿದ್ದೇವೆ ಅಂತ ಹೇಳ್ತಾರೆ. ವಾಸುದೇವ ನಾರಾಯಣಯೋ ಮೂರ್ತಿ ಅವಸ್ಥಾನ ಪ್ರಕಾರಮಃ ಸುಷುಮ್ನಾಯಾಮಿತಿ ತಸ್ಯಾಂ ತನ್ಮಧ್ಯವರ್ತಿನ್ಯಾಂ. ಅದಿಷ್ಟು ಒಂದು ಸ್ಟೇಜ್ ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಭಾಗ ಲಾಳೆ ಅವಾಸ್ಯ. ಏನು ಹೇಳಿದ್ರು ನಡ್ಕೊಂಡು ಅದ ಅದರಲ್ಲಿ ದೇವರಿಗೆ ಹೇಳಿ ಚಿಂತನೆ ಮಾಡಿ.